ஸ்ரீகுருப்போ நம. ஹரி ஓம். குருமகில குணஜம் சத்குணைக்காதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்தியநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. சித்ரைஃ பதைஶ்ச கம்பீரைர் வாக்யைர் மானேன கண்டிதைஃ குருபாவம் வம்ஜயந்தி பாதி ஸ்ரீ ஜெய்தீர்த்தவாக். ஸ்ரீகுருப்போ நம. ஹரி ஓம். ವೇದಿಕೆಯಲ್ಲಿ ಆಸೀನರಾದ ಯದಿದ್ವಯರ ಪದಾರವಿಂದಕ್ಕೆ ಪುನಃ ಪುನಃ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ದೊಡ್ಡವರ ಮುಂದೆ ಎರಡು ಮಾತನ್ನ ಆಡಿದರೆ ವಾಕ್ಶುದ್ಧಿ ಆಗುತ್ತೆ, ಮನಃಶುದ್ಧಿ ಆಗುತ್ತೆ ಎಂಬ ಒಂದೇ ಕಾರಣದಿಂದ ನನಗೇನೂ ವಿಚಾರ ಗೊತ್ತಿಲ್ಲದಿದ್ದರೂ ಚೂರು ಅವರ ಮುಂದೆ ಚಿಂತನೆಯ ಬಗ್ಗೆ ಹೇಳಲಿಕ್ಕೆ ಸಾಹಸ ಮಾಡುತ್ತೇನೆ. ಯಾಕೆಂದರೆ ಒಬ್ಬರು ವೇದಾಂತದ ಮಲ್ಲಯೋಧರು ಅಲ್ಲ, ವೇದಾಂತ ಮಲ್ಲಯೋಧರನ್ನ ತಯಾರು ಮಾಡಿದ ಅಪರೂಪದ ಮಲ್ಲಯೋಧರು ಅವರು ನೋಡ್ಲಿಕ್ಕೆ ಹಾಗಿದ್ದಾರೆ. ವೇದಾಂತದಲ್ಲಿ ಬಹಳ ಬಲಿಷ್ಠರು, ತುಂಬಾ ಬಲಿಷ್ಠರು. ಹಾಗೆ ಹುಲಿಯ ಹೊಟ್ಟೆಯಿಂದ ಇಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರ ಕರಕಮಲ ಸಂಜಾತರಾಗಿರ್ತಕ್ಕಂಥ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಹಾಗೆ ಇದ್ದಾರೆ. ಅಪರೂಪದ ಆದರ್ಶ. ಇವತ್ತು ಪೂಜಾ ಕಾಲಕ್ಕೆ ಪ್ರಾಯಶಃ ನೀವೆಲ್ಲ ನೋಡಿಲ್ಲ ಅಂತ ಕಾಣುತ್ತೆ. ಸಾಮಾನ್ಯವಾಗಿ ದೇವರ ಪೂಜಾ ಕಾಲಕ್ಕೆ ಒಂದು ತಾಳ ಬಾರಿಸ್ತಾ ಹಾಡು ಹೇಳುವ ಸಂಪ್ರದಾಯ ಉಡುಪಿ ಕಡೆಯೆಲ್ಲ ತುಂಬಾ ಬಂದಿದೆ. ಅಲ್ಲಿ ಅದನ್ನು ಸಾಮಾನ್ಯವಾಗಿ ಒಬ್ಬ ಪಂಡಿತರು ಅಥವಾ ಹರಿದಾಸರು ಭಟ್ರು ಅಂತಿರ್ತಾರೆ, ಅವ್ರು ಮಾಡ್ತಾ ಇರ್ತಾರೆ. ಸ್ವಾಮಿಗಳ ಮುಂದೆ ಹೋಗ್ತಾ ಇದ್ರೆ ಅವರ ಮುಂದೆ ತಾಳ ಬಾರಿಸ್ತಾ ಹೋಗ್ತಾರೆ. ಇವತ್ತೊಂದು ದೃಶ್ಯ ನೋಡಬೇಕಾಗಿತ್ತು. ದೊಡ್ಡ ಸ್ವಾಮಿಗಳು ಪೂಜೆ ಮಾಡ್ತಾ ಇದ್ರೆ ಚಿಕ್ಕ ಸ್ವಾಮಿಗಳು ತಾಳ ಹಾಕ್ತಾ ಹಾಡ್ತಾ ಇದ್ರು. ಅಲ್ಲಿ ಕಾಣೋದೇನು ಅಂದ್ರೆ ಭಾಷಣೆ ಅಲ್ಲ, ಅನುಷ್ಠಾನ. ಸ್ವಾಮಿಯ ಮುಂದೆ ನಾಚದೆ ಮೈಮರೆತು ತನ್ಮಯತೆಯಿಂದ ತಾಳವನ್ನು ತಟ್ಟಿ, ಅದೇನು ಸ್ವಾಮಿಗಳು ತಾಳ ತಟ್ಟಿದರೆ ಯಾರೇನಂದುಕೊಳ್ತಾರೋ ಏನೋ, ಇದ್ಯಾವುದೂ ಇಲ್ಲ. ಆ ರೀತಿಯಾಗಿ ಆನಂದದಿಂದ ಪರವಶರಾಗಿ ಇಬ್ಬರೂ ಪೂಜಾ ಮಾಡುವುದು ನೋಡಿದಾಗ ಬಹಳ ಸಂತೋಷ ಆಗಿ ಶಿವ ತಾನಾಗಿ ಬಾಗಿ ಬಿಡುತ್ತೆ ಅವರ ಮುಂದೆ. ಅಷ್ಟೇ ಅಲ್ಲದೆ ದೊಡ್ಡ ಕಾರ್ಯ ಮಾಡುತ್ತಾ ಇದ್ದಾರೆ ನಮ್ಮ ಚಿಕ್ಕ ಸ್ವಾಮಿಗಳು. ಏನದು ಅಂದರೆ ನೀಲಾವರದಲ್ಲಿ ಅಲ್ಲ, ನನ್ನ ಪ್ರವಚನದ ವಿಷಯ ಕಡಿಮೆಯಾದರೂ ಅಡ್ಡಿ ಇಲ್ಲ, ದೊಡ್ಡವರ ಬಗ್ಗೆ ಹೇಳಿದ್ರೆ ಅದೇ ವಿಷಯ ಆಗುತ್ತೆ. ಗೋ ಸಂರಕ್ಷಣೆ ಶಾಲೆ ಇಟ್ಟಿದ್ದಾರೆ. ಯಾವುದು? ಹಾಲು ಕೊಡುವ ಆಕಳನ್ನ ರಕ್ಷಣೆ ಮಾಡುವುದು ಎಲ್ಲರೂ ಮಾಡುತ್ತಾರೆ. ನಂತರ ಏನು ಮಾಡುತ್ತಾರೆ? ಅದನ್ನ ಮಾರಿ ಬಿಡುತ್ತಾರೆ, ಕಳಿಸಿ ಬಿಡುತ್ತಾರೆ. ಅವಸರ ತೀರಿತಲ್ವಾ, ಕಳಿಸ್ತಾರೆ. ನಂತರ ಅದರ ಪಾಡೇನು ಅಂದ್ರೆ ಬಹಳ ಘೋರವಾಗಿರುತ್ತೆ. ಗೊತ್ತಿಲ್ಲ ನಿಮಗೆ, ಅಂಥ ಆಕಳಗಳನ್ನ ಏನು ವೃದ್ಧ ಸ್ಥಿತಿಯಲ್ಲಿರತಕ್ಕಂಥ ಆಕಳಗಳನ್ನೆಲ್ಲ ಜೋಪಾನ ಮಾಡಿ ರಕ್ಷಣೆ ಮಾಡೋ ದೊಡ್ಡ ಜವಾಬ್ದಾರಿ ತಗೊಂಡಿದ್ದಾರೆ. ಒಂದು ಚಿತ್ರಣ ಕೊಡ್ತೇನೆ, ಅದು ನೋಡಿದಾಗ ಅವರು ಎಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಬರುತ್ತೆ. ಆಂಧ್ರದಲ್ಲಿ ಹೈದರಾಬಾದ್ ಅಂತ ಪಟ್ಟಣ, ಅದರ ಒಳಗೆ ಪಕ್ಕದಲ್ಲೇ ಚೂರು ದೂರದಲ್ಲೇ ಒಂದು ಫ್ಯಾಕ್ಟರಿ ಇದೆ. ಯಾವ ಫ್ಯಾಕ್ಟರಿ ಗೊತ್ತೋ? ಆಕಳನ್ನ ಕೊಲ್ಲುವ ಫ್ಯಾಕ್ಟರಿ. ನಿಮಗೆ ಅದು ಮಾತಿಗಿದ ಅನಿಸಬಹುದು. ಆಕಳುಗಳನ್ನ ಎಲ್ಲ ಒಂದು ತರಕಾರಿ ಹಾಕಿದಂತೆ ಡಬ್ಬಿಯಲ್ಲಿ ಹಾಕಿ ತರ್ತಾರೆ. ಆ ತರುವಾಗ ಆ ಹುಲ್ಲು ನೀರು ಕೊಡಲ್ಲ, ಅಲ್ಲೇ ಬಡಕಲಾಗಿ ಮೊದಲೇ ವಯಸ್ಸಾಗಿರುತ್ತೆ. ಅಂಥದ್ದನ್ನ ತಂದು ಬಯಲಲ್ಲಿ ಏನೂ ಇಲ್ಲದೆ ಬಿಟ್ಟು ಅದನ್ನ ಹಾಗೆ ಕೊಲ್ಲಲಿಕ್ಕೆ ಗವರ್ಮೆಂಟ್ ಪರ್ಮಿಷನ್ ಕೊಡಲ್ಲ. ಅದಕ್ಕೇನು ಮಾಡುತ್ತಾರೆ? ಅದು ಹ್ಯಾಂಡಿಕ್ಯಾಪ್ಡ್ ಅಂತ ಬರೀಬೇಕು ಅಂತ ಅದರ ಚೆನ್ನಾಗಿರುವಾಗಲೇನೆ ಕಣ್ಣನ್ನ ಕೀಳಿ ಕಾಲನ್ನ ಮುರಿದು ಪರ್ಮಿಷನ್ ತರ್ತಾರೆ. ತಂದು ಅದರ ಮೇಲೆ ಅವಾಗೆ ಸಾಯೋ ಪರಿಸ್ಥಿತಿಯಲ್ಲಿ ಇದ್ದರೆ 200 ಡಿಗ್ರಿ ಸೆಂಟಿಗ್ರೇಡಿನ ನೀರು ಅದರ ಮೇಲೆ ಬಿಡುತ್ತಾರೆ. ಅಲ್ಲ, ಕೇಳಿಕ್ಕೆ ಭೀಕರ ಆಗ್ತಾ ಇದೆಯಲ್ಲ. ಮತ್ತೆ ಹಾಲನ್ನ ಕೊಡುದು ಆ ಆಕಳನ್ನ ಮಾರಿಬಿಟ್ರೆ ಅಂಥ ಸ್ಥಿತಿಗೆ ತಳ್ಳಿದವ್ರು ನಾವಾಗ್ತೀವ ಇಲ್ವ? ಅಂಥ ಆಕಳನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ತಗೊಳ್ಳಬೇಕೆಂಬ ಆಲೋಚನೆ ಬಂತಲ್ಲ, ಅದಕ್ಕೆ ಅವರಿಗೆ ಕೈ ಕೊಡ್ತೀವಿ. ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ, ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ನಮ್ಗೆ ಕಾಣಿಸಲ್ಲ, ಏನೋ ಆಕಳನ್ನ ಕಟ್ಟಿಕೊಂಡು ಒದ್ದಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ದೊಡ್ಡ ಕೆಲಸ ಅದು. ಮಾಡಲಿಕ್ಕೂ ಬಹಳ ಕಷ್ಟ. ಆದರೆ ಅದರ ಆದರ್ಶ ನೋಡಿದಾಗ ತಲೆವಾಗಬೇಕಾದ ವ್ಯಕ್ತಿತ್ವ. ಈ ರೀತಿಯಲ್ಲಿ ಗುರು ಶಿಷ್ಯರ ಮುಂದೆ ನನ್ನ ಪ್ರವಚನ ಬಹಳ ಚೂರು ಚಿಕ್ಕದು. ಏನು ವಿಷಯ? ಚಿಂತನೆ. ಏನಿ ಚಿಂತನೆ ಚಿಂತನೆ ಅಂತ ಒದ್ದಾಡ್ತೀರಾ? ಏನಿದೆ ಅದಕ್ಕೆ ದಾಸರು ಉತ್ತರ ಕೊಡುತ್ತಾರೆ. ಏನು ಬೇಡಿದರೇನು, ಕೇಳಿದರೇನು, ಓದಿದರೇನು, ಮಾಡಿದರೇನು, ದಿನ ದಿನದಲ್ಲಿ ಎಲ್ಲ ಓದಬಹುದು. ಅದಕ್ಕೆ ಇನ್ನೊಂದು ಉತ್ತರ ಕೊಡುತ್ತಾರೆ. ದೀಪ ಕರದಳು ಹಿಡಿದು ಕಾಣದೆ ಕೂಪದಳು ಬಿದ್ದಂತೆ. ವೇದ ಮಹೋಪನಿಷದ ಅರ್ಥಗಳ ನಿತ್ಯದಲ್ಲಿ ಬೇಡುವವರೆಲ್ಲ ಶ್ರೀಪತಿಯನ್ನು ಒಳಗೆ ಕಾಣದೆ ಬೀಳುವರು. ಏನಾಗ್ತಾ ಇದೆ? ವಟಕೋಪಿನ ನ್ಯಾಯ ಅಂತ. ಏನದು? ಹುಡುಗರಿಗೆ ಮುಂಜಿ ಆದಾಗ ಅವ್ರಿಗೆ ಕೌಪಿನ ಹಾಕ್ತಾರೆ. ಆ ಕೌಪಿನ ಹಾಕಿದಾಗ ಅದು ಸರಿಗೆ ಇಟ್ಕೊಳ್ಳಿಕ್ಕೆ ಬರಲ್ಲ ಅವರಿಗೆ. ಮುಂದೆ ಸಿಗಿಸಿದರೆ ಹಿಂದೆ ಬಿಚ್ಚುತ್ತೆ, ಹಿಂದೆ ಸಿಗಿಸಿದರೆ ಮುಂದೆ ಬಿಚ್ಚುತ್ತೆ ಅಂತ ಹಾಗಾಗ್ತಾ ಇರುತ್ತೆ. ಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಹೋದವರಿಗೆ ಸಾಮಾನ್ಯವಾಗಿ ಆಳವಾಗಿ ಭಗವಂತನ ಚಿಂತನೆ ಮಾಡಬೇಕು ಎಂಬ ಪರಿಕಲ್ಪನೆ ಆವಾಗ ಬರಲ್ಲ. ನಂತರ ಬರಬೇಕಾ? ನಾವೆಲ್ಲ ಹಾಗೆ ಬಂದೀವಿ. ನಂತರ ಮತ್ತ ಚಿಂತನೆ ಮಾಡಲಿಕ್ಕೆ ಹೋಗ್ಬೇಕಾ? ಪಾಠ ಪ್ರವಚನದಲ್ಲಿ ಹೋಗ್ತಾ ಇರ್ತೀವಿ. ಆಳವಾಗಿ ಭಗವಂತನ ಕಡೆ ವಿಶೇಷ ಪ್ರಮೇಯ ಭಾಗದ ಕಡೆ ಮನಸ್ಸು ಕೊಟ್ಟು ಚಿಂತನೆ ಮಾಡಬೇಕೆಂಬ ಎಚ್ಚರ ತಪ್ಪೀತು. ತಪ್ಪಿದೆ ಅಂತ ಹೇಳುತ್ತಾ ಇಲ್ಲ, ತಪ್ಪೀತು. ಅದನ್ನ ಎಚ್ಚರ ಕೊಟ್ಟವರು ದಾಸರಾಯರಾದರೆ ಇಡೀ ಟೀಕಾಕೃತ್ಪಾದನೆ ಮೊದಲುಗೊಂಡು ಎಲ್ಲರೂ ಎಚ್ಚರ ಕೊಟ್ಟಿದ್ದಾರೆ. ಅದನ್ನ ಆ ಎಚ್ಚರ ಕೊಟ್ಟದ್ದನ್ನ ತನ್ನ ಮನಮುಟ್ಟುವ ರೀತಿಯಲ್ಲಿ ತಿಳಿಸಿಕೊಟ್ಟವರು ಮಾದನೂರಿನ ವಿಷ್ಣುತೀರ್ಥ ಶ್ರೀಪಾದಂಗಳವರು. ಅವರು ಕೆಲವು ಗ್ರಂಥಗಳನ್ನು ಬರೆದಿದ್ದಾರೆ. ಷೋಡಶಿ, ಚತುರ್ದಶಿ, ಅಧ್ಯಾತ್ಮ ರಸರಂಜನಿ, ಆದ ಮೇಲೆ ಭಾಗವತ್ ಸಾರೋದ್ಧಾರ, ಸುಧಾಕ್ಕೆ ರಸರಂಜನಿ ಎಂಬ ವ್ಯಾಖ್ಯಾನವನ್ನ ಮಾಡುತ್ತಾರೆ. ಅದರಲ್ಲಿ ತುಂಬಾ ಸುಂದರವಾಗಿ ಅಧ್ಯಾತ್ಮ ರಸರಂಜನಿಯಲ್ಲಿ ಅವರು ತಿಳಿಸಿಕೊಡ್ತಾ ಬರ್ತಾರೆ. ನನಗೆ ಕೊಟ್ಟ ಸಮಯ ಮುಗಿತಾ ಇದೆ. ನನ್ನ ಹತ್ತು ನಿಮಿಷ ಇದೆ. ಇನ್ನ 10 ನಿಮಿಷದಲ್ಲಿ ಏನು ಹೇಳಲಿಕ್ಕೂ ಬರುತ್ತೋ ನೋಡುತ್ತೇನೆ. ಯಾಕಂದ್ರೆ ನಂಗೆ ಬಹಳ ಆ ಕೌಶಲ ಇಲ್ಲ. ಶ್ರೀಪಾದಗಳವರು ನುಡಿಸಬೇಕಷ್ಟೇ. ಅವರು ಭಗವಂತನ ಚಿಂತನಾ ಕ್ರಮವನ್ನ ಹೇಳಿಕೊಡ್ತಾ ಬರ್ತಾರೆ. ಅವರು ಹೇಳೋದಿಷ್ಟೇ, ಬಾಯಿಂದ ಏನು ಹೇಳುತ್ತಾ ಇದ್ದೀಯೋ ಅದು ಒಳಗೆ ಮನಸ್ಸಿನಿಂದ ಅನುಷ್ಠಾನ ಮಾಡಲಿಕ್ಕೆ ಇಡಯ್ಯ. ಒಂದು ವೇಳೆ ನೀನು ಇಡೀ ಶಾಸ್ತ್ರವನ್ನೇ ಕಲಿತು ಶಾಸ್ತ್ರ ಬಾಯಿಗೆ ಬಂದು ತಲೆಯಲ್ಲಿ ಕೂತಿದ್ರೂ ಕೂಡ ಮನಸ್ಸಿಗೆ ಇಳಿಯದಿದ್ದರೆ, ಅನುಭವಕ್ಕೆ ಬಾರದಿದ್ದರೆ, ಆ ತಿಳಿದ ಶಾಸ್ತ್ರವನ್ನ ಬರೇ ಇನ್ನೊಬ್ಬರ ಖುಷಿಗಾಗಿ ಆನಂದಕ್ಕಾಗಿ ಹೊರಗೆ ಚೆಲ್ಲಿ ಅವರ ಆನಂದವೇ ಆ ಶಾಸ್ತ್ರದ ಪರಮಾವಧಿ ಅಂತ ಇಟ್ಟುಕೊಂಡು ನೀನು ಹೊರಟರೆ, ನಿನ್ನೊಳಗೆ ನೀನೇ ಭಗವಂತನ ಆನಂದದಿಂದ ಚಿಂತನೆ ಮಾಡೋದೇ ಮರೆತು ಬಿಟ್ರೆ, ಅಂಥ ವ್ಯಕ್ತಿಗಳಿಗೆ ಹೇಳೋದು ಮರೆತು ಬಿಟ್ರೆ ಆ ಪ್ರವೃತ್ತಿಯನ್ನ ಏನಂತ ಕರೀತಾರೆ ಅಂದ್ರೆ ಸಾರೋದ್ಧಾರದಲ್ಲಿ ಹೇಳ್ತಾರೆ ವೇಶ್ಯ ಪ್ರವೃತ್ತಿ. ಹೇಗೆ ವೇಶ್ಯಾಸ್ತ್ರಿ ವಿಟರಿಗೆ ತನ್ನ ಸೌಂದರ್ಯ ಎಲ್ಲ ತೋರಿಸಿ ಗುರಿಯಲ್ಲಿ ದುಡ್ಡು ಗಳಿಸೋದರಲ್ಲೇ ಇರುತ್ತೋ, ಹಾಗೆ ನಿನ್ನ ಇಡೀ ಶಾಸ್ತ್ರದ ಪಾಂಡಿತ್ಯ ಎಲ್ಲ ಎದುರಿಗಿರುವಂತ, ಅಥವಾ ನಾವು ಇಲ್ಲಿ ಪಂಡಿತರು ಅಂದ್ರೆ ಶಾಸ್ತ್ರ ಪಾಂಡಿತ್ಯ, ಸಾಮಾನ್ಯ ಜನ ನಿಮ್ಮನ್ನ ತಗೊಂಡಾಗ ನಾನು ಅದು ಮಾಡಿದೆ ಇದು ಮಾಡಿದೆ ಅಭಿಷೇಕ ಮಾಡಿಸಿದೆ ಅದು ಮಾಡಿದೆ ಎಲ್ಲರಿಗೆ ಹೇಳಿ ದೇವರಿಗೆ ಏನು ಮಾಡುತ್ತೀವೋ, ಏನು ಶಾಸ್ತ್ರ ಹೇಳುತ್ತೀವೋ ಕೇಳುತ್ತೀವೋ, ಎಲ್ಲದರ ಗುರಿ ಏನು, ಇನ್ನೊಬ್ಬರು ನಮ್ಮನ್ನ ಗಮನಿಸಿ ನಮ್ಮನ್ನ ಮೆಚ್ಚಿಕೊಂಡ್ರೆ ಸಾಕು, ಅಲ್ಲಿ ಬರುವ ಆನಂದ ದೇವರು ಕಂಡ್ರೂ ಬರಲ್ಲ ನಮಗೆ, ಅಹಂಕಾರದಲ್ಲಿ ಬರುವಷ್ಟು ತೃಪ್ತಿ ಇನ್ನೆಲ್ಲೂ ಬರ್ತಾ ಇಲ್ಲ. ಆ ಪ್ರವೃತ್ತಿಯನ್ನ ತೆಗೆಯಲಿಕ್ಕೆ ಹೆಕ್ಕಿದಂತೆ ಮಾತಾಡುವಂಥವರೇ ನಮ್ಮ ಅರಣ್ಯಕಾಚಾರ್ಯರು. ಚೆನ್ನಾಗಿ ತೊಳೆಯುತ್ತಾರವರು ಆಧ್ಯಾತ್ಮ ರಸರಂಜನೆಯಲ್ಲಿ. ಒಂದು ಪ್ರಮೇಯವನ್ನ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಎಲ್ಲ ಬಿಡಿ, ನಿಮ್ಮ ಜೀವನದಲ್ಲಿ ನೀವೇ ಒಬ್ಬರೇ ಕೂತು ಆಲೋಚನೆ ಮಾಡಿ, ನಿಮಗಾಗಿ ನಿಮ್ಮಿಂದ ಏನೂ ಬಯಸದೆ ನಿಮಗಾಗಿ ಒದ್ದಾಡುವ ಅಭಿಮಾನ ಪಡುವ ವ್ಯಕ್ತಿಗಳು ಯಾರಾದರೂ ನಿಮ್ಮ ಜೀವನದಲ್ಲಿ ಇದ್ದಾರಾ ನೋಡಿಕೊಳ್ಳಿ. ಅಂದರೆ ಅಟ್ಲೀಸ್ಟ್ ಥ್ಯಾಂಕ್ಸ್, ನಿಮ್ಮಿಂದ ಕೃತಜ್ಞತೆಯನ್ನೂ ಅಪೇಕ್ಷಾ ಪಡದೆ ನೀವು ಚೆನ್ನಾಗಿದ್ರೆ ಸಾಕು ಅಂತ ನಿಮಗಾಗಿ ಇರುವ ಒಬ್ಬ ವ್ಯಕ್ತಿ ನಿಮಗಿದ್ದಾರ ಅಂತ ಕೇಳಿದರೆ ಟಾರ್ಚ್ ಹಾಕಿ ನೋಡಿಕೊಂಡಾಗ ಎಲ್ಲರೂ ನಾವು ಅದರಲ್ಲಿ ಸೇರ್ತೇವಲ್ಲ, ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ಅಮ್ಮ ಎಲ್ಲ ಸ್ನೇಹಿತರು ನಾವು ಅಷ್ಟೇ, ಹೆಂಡತಿ ಗಂಡ ಮಕ್ಕಳು ಎಲ್ಲರೂ ಇನ್ನೊಬ್ಬರಿಂದ ಸಮ್ ಎಕ್ಸ್ಪೆಕ್ಟೇಷನ್, ಏನೋ ಒಂದು ಬೇಕು, ಕೊನೆಗೆ ಏನು ಬೇಡ ಅಂದ್ರೆ ಅಟ್ಲೀಸ್ಟ್ ಥ್ಯಾಂಕ್ಸ್. ನೋಡ್ರಿ ಥ್ಯಾಂಕ್ಸ್ ಹೇಳಲಿಲ್ಲ ಲಾಸ್ಟರು. ನಾವು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಅವ್ರು ನಮಗೇನು ಮಾಡಬೇಕಾಗಿಲ್ಲ ಅಂತ ಹೇಳ್ತೀವಿ, ಕಾಣಿಸಿದಾಗಲೇ ನಗ್ತಾ ಇರಬೇಕು, ಚೂರು ಮುಖ ತಿರುಗಿಸಿದ್ರೆ ಮುಗೀತು, ನೋಡ್ರಿ ಎಷ್ಟು ಮಾಡಿದೀವಿ ಮುಖವೇ ನೋಡಲ್ಲ ಅಂತ. ಈ ರೀತಿ ಎಲ್ಲರೂ ನಮ್ಮಿಂದ ಅಪೇಕ್ಷೆ ಪಡುವವರೇ. ಅಪೇಕ್ಷೆ ಪಡದೇ ಇರುವ ವ್ಯಕ್ತಿ ಯಾರಾದರೂ ನಮಗಾಗಿ ಇದ್ದಾರ ಅಂದ್ರೆ ಇಲ್ಲ ಅಂತ ನಾವು ಉತ್ತರ ಕೊಡ್ತೇವೆ. ಹೌದ್ ತಾನೆ, ಕೊಡ್ಲೇಬೇಕಾಗುತ್ತೆ. ಆದರೆ ಇದೆ ಅಂತ ಉತ್ತರ ಕೊಡಿ ಅಂದ್ರು. ಹೌದಾ, ಯಾರಿದ್ದಾರೆ ಅಂತ ವ್ಯಕ್ತಿ ಯಾರಿದ್ದಾರೆ ನಮಗೆ ಅಂದ್ರೆ ಅವನೇ ಭಗವಂತ. ನಮ್ಮಿಂದ ಏನೂ ಅಪೇಕ್ಷೆ ಪಡದೆ ನಮಗಾಗಿ ಸತತ ನಮ್ಮ ಏಳಿಗೆಗಾಗಿ ದುಡಿಯುವ ಏಕೈಕ ವ್ಯಕ್ತಿ ಅಂದ್ರೆ ಭಗವಂತ. ಅವನ ಸ್ನೇಹ ಬಯಸಿ ಕಂಡ ಕಂಡ ಯಾರ್ಯಾರೋ ವ್ಯಕ್ತಿಗಳ ಸ್ನೇಹ ಬಯಸಿ ಆ ಫೇಸ್ಬುಕ್ ವಾಟ್ಸಪ್ ಅದರಲ್ಲಿ ನೀವು ಫ್ರೆಂಡ್ಸ್ ಆಗ್ಬೇಕು, ನಿಮ್ ಫೋಟೋ ಕಳಿಸಿ ಅದು ಕಳಿಸಿ ಅಂತ ಒದ್ದಾಡಿ ಅವ್ರನ್ನ ಕಾಟ ಕಾಡಿಸಿ ಅವ್ರಿಗೆ ಯಾವುದು ಭಿಕ್ಷೆ ಹಾಕಿದಂತೆ ಒಂದು ಫೋಟೋ ಕಳಿಸಿದ್ರೆ ಅಪಾ ಅಂತ ಆನಂದ ಪಟ್ಟು ಮೋಕ್ಷ ಬಂದಷ್ಟು ಆನಂದ ಪಡ್ತಾ ಇರ್ತಾರೆ. ಹಿಂದೆ ಮತ್ತ ಇವರಲ್ಲಿ ಚೂರು ದೋಷ ನೋಡಿದ್ರೆ ಮುಖತ್ತು ಅಂತ ಉಗಿದು ಹೋಗ್ತಾರೆ. ಅಂಥವರಿಗಾಗಿ ಇಡೀ ಜೀವನ ಒದ್ದಾಡತಾ ಇರ್ತೀವಿ. ನಮಗಾಗಿ ಒದ್ದಾಡುವ ಸ್ವಾಮಿಯ ಪರಿಚಯ ಆಗಬೇಕು. ಅವನ ಸರಿ ನಾವು ಸಂತೋಷವಾಗಿರಬೇಕು, ಅವನ ಕರುಣೆ ಪಡೆಯಬೇಕು, ಅವನ ಜೊತೆಗೆ ಚೆನ್ನಾಗಿರಬೇಕೆಂಬ ಆಲೋಚನೆಯೇ ಬರಲ್ಲಲ್ವಾ, ಏನೇ ಬದುಕು ಅಂತ ಚೆನ್ನಾಗಿ ಹೇಳುತ್ತಾರೆ. ಹಾಗಾದರೆ ನಾವು ಎಲ್ಲದಕ್ಕಿಂತ ಹೆಚ್ಚಾದ ನಮಗೆ ವಿಶೇಷವಾಗಿ ಉಪಕಾರಿಯಾದ ಭಗವಂತನನ್ನ ಚಿಂತನೆ ಮಾಡಬೇಕು. ಚಿಂತನೆ ಅಂದ್ರೆ ಇನ್ಯಾವುದೋ ಅಲ್ಲ. ದೇವರು ನೋಡಿ, ಪಕ್ಕ ಮನೆಯವರಿದ್ದಾರೆ, ಅವರು 10 ಲಕ್ಷ ಇಲ್ಲ ಈಗ ಲಕ್ಷಕ್ಕೆ ಬೆಲೆಯಲ್ಲಿವಾಗ 100 ಕೋಟಿ ಆಸ್ತಿ, 20 ಬಂಗಲೆ, 50 ಕಾರು, 15 ಭಾಷೆ ಬರುತ್ತೆ, ತುಂಬಾ ಹಾ ಎಲ್ಲ ಹೇಳಿದ್ರು ನಂಗೆ ಯಾರು. ಕೊನೆಗೆ ನಾನೇನ್ ಕೇಳ್ತೀನಿ, ನನಗೇನಯ್ಯ, ಅವರು ಏನಾದ್ರೆ ನನಗೇನು ಅಂತ. ಹಾಗೆ ಶಾಸ್ತ್ರ ಪರಿಚಯ ಮಾಡಿಕೊಡುವಾಗ ಭಗವಂತನನ್ನ ದೇವರು ದೊಡ್ಡವರು ಗುಣಪೂರ್ಣ ಹಾಗೆ ಹೀಗೆಲ್ಲ ಹೇಳಿದ್ದು ದೊಡ್ಡ ನಿಷ್ಠೆಲ್ಲ. ಅವಾಗೆ ನನ್ನಂಥವ್ರು ಕೇಳುತ್ತಾರೆ, ದೇವರು ಏನಾದ್ರೆ ನನಗೇನಯ್ಯ, ನನ್ನ ಪಾಡಿದೆ ಅಲ್ವಾ, ಅವನು ಏನಾದ್ರೆ ನನಗೇನು. ಅವಾಗ ಶಾಸ್ತ್ರ ದೊಡ್ಡದಲ್ಲ, ಶಾಸ್ತ್ರ ಏನು ವೇದ ನಮಗೆ ದೇವರ ಮಹಿಮೆಯನ್ನು ಮೊದಲೇ ಪರಿಚಯ ಮಾಡಿಕೊಡಲ್ಲ. ನೀನು ನಿನ್ನ ಸಾಕುವವ, ಅವ ಇಂಥವ ಅಂತ ದೇವರು ನಮ್ಮ ಮೇಲೆ ತೋರುವ ಕರುಣೆಯನ್ನು ಪರಿಚಯ ಮಾಡಿದರೆ ನೋಡಿ. ಅದೇ ಪಕ್ಕ ಮನೆಯವರು ಕುರಿತು ಹೇಳ್ತಾ ಇದ್ರು, ಅದಲ್ಲೇ ಹೇಳಿಲ್ಲ ನನಗೆ ಮೊದಲೇ ಅವರು ತುಂಬಾ ಬೇಕಾಗಬೇಕಾದ ಪರಿಸ್ಥಿತಿ ಏನು, ದುಡ್ಡು ಬೇಕಾಗಿತ್ತು ನನಗೆ, ಯಾರೋ ಬಂದ್ರು, ಬಂದಾಗ ನನ್ ದುಡ್ಡು ಬೇಕಾಗಿತ್ತು. ನೋಡಿ ಪಕ್ಕ ಮನೆಯವರು ಕೊಡ್ತಾರೆ, ಹೌದಾ, ನೋಡಿ ಫೋನ್ ಬಂತು, ಕೇಳಿದವು 5 ಲಕ್ಷ ಸಾಲಕ್ಕೆ ಸ್ಯಾಂಕ್ಷನ್, ಚೆಕ್ ಕೂಡ ಕೊಟ್ರಪ್ಪ, ಸುಮ್ಮನೆ ಕೂತ್ರವರು. ಈ ಪರಿಚಯ ಮಾಡಿಕೊಟ್ಟ ವ್ಯಕ್ತಿ ಶುರು ಮಾಡಿದ, ನೋಡಿ ನಿಮ್ಗೆ ಉಪಕಾರ ಮಾಡಿದರಲ್ಲ, ಅವರು ಇಷ್ಟಿದೆ ಇಷ್ಟು ಇಷ್ಟು ಅಂದ್ರೆ ಹೌದಾ ಹೌದಾ ಹೌದಾ, ಮುಖ ವೋಲ್ಟೇಜ್ ಕಡಿಮೆ ಆಗಲ್ಲ. ಯಾಕೆ, ಉಪಕಾರ ಮಾಡಿದ್ರಲ್ಲ, ಅವರ ಕುರಿತು ಕೇಳೋದರಲ್ಲಿ ಅಪ್ಪ ಅಂತ ನೀರಸ ಬರಲ್ಲ. ಇವರ ಕುರಿತೇ ಚೆನ್ನಾಗಿ ಕೇಳಬೇಕಾದ್ರೆ ಒಂದು ಕನೆಕ್ಷನ್ ಬೇಕು, ಏನು ನನಗೇನು ಮಾಡುತ್ತಾರೆ ಎಂಬುದಿದ್ರೆ ಅವರ ಕುರಿತು ಕೇಳತೀವಲ್ಲ. ಹಾಗೆ ದೇವ ನಮಗೇನು ಉಪಕಾರ ಮಾಡುತ್ತಾ ಇದ್ದಾನೆ ಎಂಬ ಪರಿಚಯ ನಮಗಾದರೆ ಅಂಥವ ಎಷ್ಟು ದೊಡ್ಡವ ಅಂದ್ರೆ ಎಷ್ಟಾದ್ರೂ ಕೇಳಲಿಕ್ಕೆ ನಾವು ಸಿದ್ಧರಾಗ್ತೇವೆ. ಅದು ನೋಡಿಯೇ ಹರಿಕಥಾಂತ ಸಾರದಲ್ಲಿ ದೇವರು ಅಂದ್ರು ಅಂದ್ರೆ ಏನು ಅಂದಾಗ ಎರಡನೇ ಸಂಧಿಯಲ್ಲೇ ಕರುಣೆಯನ್ನ ಪರಿಚಯ ಮಾಡಿಕೊಟ್ರು. ಕರುಣಾ ಸಂಧಿ, ಇಂಥ ಉಪಕಾರ ಮಾಡುತ್ತಾ ಇದ್ದಾನೆ, ಹೌದಾ ಅವನೆಂಥವ ಅಂದ್ರೆ ಇಂಥವ ಅಂತ ಮಹಿಮೆಯನ್ನ ಇಡೀ ಶಾಸ್ತ್ರದಲ್ಲಿ ಪರಿಚಯ ಮಾಡಿಕೊಟ್ಟದ್ದೇ ಹಾಗೆ, ಆ ರೀತಿ ಪರಿಚಯ ಮಾಡಿಕೊಡುತ್ತಾರೆ. ಹಾಗಾದರೆ ಆ ಭಗವಂತ ನಮ್ಮಲ್ಲಿ ಇದ್ದು ನಮ್ ಸುತ್ತು ಇದ್ದು ನಮಗೆ ಉಪಕಾರ ಮಾಡುತ್ತಾ ಇದ್ದಾನಲ್ಲ, ಅಂಥ ಭಗವಂತನಿಗೆ ನಾವೇನಾದ್ರೂ ಮಾಡ್ಲಿಕ್ಕಾಗುತ್ತಾ, ಅವನ ಪೂಜೆ ಮಾಡ್ಲಿಕ್ಕಾಗುತ್ತಾ ಅಂದ್ರೆ ಮೊದಲು ಅವನು ಹೇಗೆ ನಿನ್ನ ಉದ್ಧಾರ ಮಾಡುತ್ತಾ ಇದ್ದಾನೆ, ನಿನ್ನೊಳಗೆ ಹೇಗಿದ್ದಾನೆ, ನಿನ್ನೊಳಗೆ ಏನೇನು ಕೆಲಸ ನಿನ್ನಿಂದ ಮಾಡಿಸ್ತಾ ಇದ್ದಾನೆ, ನೀನವನನ್ನ ಬಿಟ್ಟು ಇರ್ಲಿಕ್ಕಾಗುತ್ತಾ? ಇಸ್ ಇಟ್ ಪಾಸಿಬಲ್ ಫಾರ್ ಯು? ಆಗತ್ತಾ? ಒಂದು ಸಲ ಕಣ್ಣು ತೆಗೆದು ನೋಡಯ್ಯ, ಅವ ಯಾವಾಗ ಗೊತ್ತಾಗುತ್ತೆ? ಬರೀ ಮಾತಲ್ಲ, ಒಳಗೆ ಅವ ನಿನ್ನಲ್ಲಿ ನಿಂತು ನಿನ್ನ ಇಂದ್ರಿಯಗಳ ವ್ಯಾಪಾರ ಮೊದಲುಕೊಂಡು ಉಸಿರಾಟ ಮೊದಲುಕೊಂಡು ಎಲ್ಲ ಅವನೇ ಪ್ರತಿಯೊಂದು ಕ್ಷಣ ಮಾಡಿಸ್ತಾ ಇದ್ದಾನೆ. ಅಂಥ ಸ್ವಾಮಿ ಅವನು ಏನು ಪರಿಚಯ ಮಾಡಿಕೊಟ್ಟಿದ್ದಾನೋ ನೋಡು. ಆದರೆ ಇದು ಹೇಳಲಿಕ್ಕೆ ಮಧ್ಯದಲ್ಲೇ ಜಯತೀರ್ಥರ ಕುರಿತು ಒಂದು ಮಾತು ಹೇಳಿಬಿಡ್ತೇನೆ. ಆರಾಧನೆ ತಾನೇ, ಜಯತೀರ್ಥರು ತುಂಬಾ ಗ್ರಂಥಗಳು ಬರೆದರು, ಅದರಲ್ಲಿ ದೊಡ್ಡ ಗ್ರಂಥ ಸುಧಾ ಎಲ್ಲರಿಗೂ ಗೊತ್ತು. ಆದರೆ ಈಗ ಸುಧಾ ಮಹಿಮೆ ನಾನು ಪರಿಚಯ ಮಾಡಲಿಕ್ಕೆ ನಾನು ಹೊರಟಿಲ್ಲ. ಸುಧಾ ಪುಸ್ತಕಕ್ಕೆ ನಮ್ಮ ತಲೆಯಲ್ಲಿ ಬರುವ ಹೆಗ್ಗಣದ ಕುರಿತು ಮಾತಾಡ್ತಾ ಇದ್ದೆ. ಏನು ಹೆಗ್ಗಣ? ಎಲ್ಲರಲ್ಲಿ ಬರ್ತಾ ಇರುತ್ತೆ, ಸಾಮಾನ್ಯ ಹುಡುಗ ಪೀಳಿಗೆಯಲ್ಲಿ ಬರ್ತಾ ಇದೆ. ಏನದು ಸುಧಾ ಅಂದ್ರೆ? ಬರೀ ಬೇರೆ ವಾದಿಗಳನ್ನ ಜಯಿಸಲಿಕ್ಕೆ ಹೊರಟ ಶುಷ್ಕ ತರ್ಕ ಗ್ರಂಥ, ಬರೀ ತರ್ಕ ಗ್ರಂಥ. ಏನಿದೆ? ಬಹಳ ಜನ ತಲೆಯಲ್ಲಿ ಕೂತಿದೆ. ಅದಕ್ಕಿಂತ ಭಾಗವತ ಭಾರತ ಕೇಳಿದರೆ ಸ್ವಲ್ಪ ಪ್ರಮೇಯ ಆದರೂ ಗೊತ್ತಾದೀತು. ಬರೀ ಒಳ ನೀನ್ ತಪ್ಪು ನೀನ್ ತಪ್ಪು ನೀನ್ ತಪ್ಪು ಅಂತ ಎಲ್ಲರನ್ನ ಜಾಡಿಸುವ ಗ್ರಂಥ ಅದು. ಕೇಳಿ ವಾದಿಗಳನ್ನ ಜಯಕ್ಕೆ ನಾವು ಇಟ್ಟುಕೊಳ್ಳಬಹುದಷ್ಟೇ ಹೊರತು ಯಾಕೆ ಬರೆದರೂ ಸರಿ ಇರಲಿ ಬಿಡಿ ಅಂದರೆ ಅದಕ್ಕೆ ಉತ್ತರ ಕೊಡತಾ ಇದ್ದಾರೆ. ನೋಡಿ, ನಮಗೆ ತುಂಬಾ ಉಪಕಾರ ಮಾಡುವ ವ್ಯಕ್ತಿ ಯಾರು? ತಾಯಿ. ನಮಗೆ ಕಾಣಿಸೋದು ಸಹಜವಾಗಿ ತಾಯಿ. ಆ ತಾಯಿಯನ್ನು ಅಷ್ಟು ಪ್ರೀತಿ ಮಾಡ್ತಾ ಇರ್ತೀವಿ. ತಾಯಿಯನ್ನೇ ಬೈಲಿಕ್ಕೆ ಯಾರಾದರೂ ಬಂದರೆ ನೀವು ಸುಮ್ಮನೆ ಇರ್ತೀರಾ? ಒಳ್ಳೆಯವಳಾದ ತಾಯಿಯನ್ನ ಬೈದು ಹೊಡೆದು ಮಾಡಲಿಕ್ಕೆ ಬಂದರೆ ಕತ್ತರಿಸಿ ಹಾಕ್ತೇನೆ ಅಂತ ಹೊರಡುತ್ತೀರಾ? ನಿಮಗೆ ಈ ತಾಯಿ ಮಾತ್ರ ಕಾಣಿಸ್ತಾ ಇದ್ದಾಳೆ. ಜಗತ್ತಿಗೆ ತಾಯಿಯಾದ ಶ್ರೀಹರಿಯ ಅಸ್ತಿತ್ವವನ್ನೇ ಅಲ್ಲಗಳಿಯಲಿಕ್ಕೆ ಬಂದರೆ ಖಡ್ಗ ಅಲ್ಲದೆ ಇನ್ನೇನೆತ್ತಬೇಕು? ಆ ಖಡ್ಗ ಎತ್ತಿದ ಮಹಾವೀರರೇ ಜಯತೀರ್ಥರು. ಎಲ್ಲಾ ಮಕ್ಕಳಾದಂತಹ ನಮಗೆ ರಕ್ಷಣೆ ಮಾಡಿದಂತಹ ಮಹಾನುಭಾವರವರು, ಅವರು ಪರಿಚಯ ಮಾಡಿಕೊಟ್ರು. ಸ್ವಾಮಿಯನ್ನ ಇನ್ನೊಬ್ಬರು ಅಂದರೆ ಅವರ ಮೇಲೆ ಖಡ್ಗ ಎತ್ತೋದು ನಂತರದ ಮಾತಯ್ಯ. ಮೊದಲು ನಿನಗೆ ಸ್ವಾಮಿಯ ಮೇಲೆ ಅಭಿಮಾನ ಬೆಳೆಸಿಕೋ, ನಂತರ ಮೊದಲು ತಾಯಿಯ ಮೇಲೆ ಅಭಿಮಾನ ಇಲ್ಲದಂತಹ ವ್ಯಕ್ತಿಗೆ ತಾಯಿಯನ್ನ ಇನ್ನೊಬ್ಬರು ಬೈದರೆ ಅಂದುಕೊಂಡು ಹೋಗ್ಲಿ ಅಂತ ಕೂತಿರ್ತಾನೆ. ಆದ್ದರಿಂದ ಈ ವ್ಯಕ್ತಿಗೆ ಮೊದಲು ಬರಬೇಕಾಗಿದ್ದೇನು? ತಾಯಿ ಮೇಲೆ ಕಟ್ಟ ಅಭಿಮಾನ ಬಂದರೆ ಯಾರಾದರೂ ಅಂದಕೊಳ್ಳೆ ತತ್ತರಿಸಲಿಕ್ಕೆ ಹೋಗ್ತಾನೆ. ಅದನ್ನ ಜಯತೀರ್ಥರು ಹುಟ್ಟು ಹಾಕ್ತಾರೆ, ಅದನ್ನ ಪರಿಚಯ ಮಾಡಿಕೊಡುತ್ತಾರೆ. ನಮ್ಮ ಒಳಗೆ ಇದ್ದು ಸಕಲೇಂದ್ರಿಯ ವ್ಯಾಪಾರವನ್ನ ಮಾಡಿಸ್ತಕ್ಕಂತಹ ಶ್ರೀಹರಿಯ ಪರಿಚಯ ಚೆನ್ನಾಗಿ ಮಾಡಿಕೊಳ್ಳಿ. ಯಾವ ವ್ಯಕ್ತಿಯಾದರೆ ದಾಸರಾಜ ಚೆನ್ನಾಗಿ ತಿಳಿಸಿಕೊಡ್ತಾರೆ, ಶಾಸ್ತ್ರದಲ್ಲಿ ಹೇಳುತ್ತಾರೆ. ನಮ್ಮ ಸಕಲೇಂದ್ರಿಯ ವ್ಯಾಪಾರವನ್ನ ಶ್ರೀಹರಿ ಹೇಗೆ ಮಾಡಿ ಮಾಡಿಸ್ತಾ ಇದ್ದಾನೆ? ಒಳಗೆ ಚಿಂತನೆ ಯಾರು ಮಾಡದೆ ಬಹಿರದ ಎಲ್ಲಾ ಆಚರಣೆ ಮಾಡಿದರೂ ಕೂಡ ಡೊಂಬರಾಟ ಆಗಿಬಿಡುತ್ತೆ ಅಂತ ಚೆನ್ನಾಗಿ ಎಚ್ಚರ ಕೊಡುತ್ತಾರೆ. ಹಾಗಾದರೆ ನಮ್ಮೊಳಗೆ ಭಗವಂತ ಹೇಗೆ ನಿಂತಿದ್ದಾನೆ, ಏನು ಮಾಡಿಸ್ತಾ ಇದ್ದಾನೆ ಅಂದ್ರೆ ಅಧ್ಯಾತ್ಮ ರಸರಂಜನೆಯಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಆಸ್ಯೇ ಆಸ್ಯಮಿತಿ ಕ್ರಮಾತ್, ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಇಡೀ ಶರೀರ ವ್ಯಾಪಿಸಿ ಭಗವಂತ ರೂಪ ನಿಂತಿದೆ. ಆ ರೂಪವನ್ನ ಭಾಗವತ ದ್ವಿತೀಯ ಸ್ಕಂದದಲ್ಲಿ ಪರಿಚಯ ಮಾಡಿಕೊಡುತ್ತಾರೆ. ಸಕಲ ಜೀವ ನಿಕಾಯ ಧಾನ್ಯ, ಎಲ್ಲ ಜೀವರಾಶಿಗಳ ಶರೀರದ ಸುತ್ತೂ ನಿಂತಿರುವ ರೂಪ, ವಿರಾಟ್ ರೂಪ ಅಂತ ಪರಿಚಯ ಮಾಡಿಕೊಡುತ್ತಾರೆ. ಅಂದರೆ ಎಲ್ಲಿಗೆ ಹೊರಟೆ? ಜೀವನ ಪರಿಮಾಣ ಎಷ್ಟು ಅಂದರೆ ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈಯಲು, ಅದರಲ್ಲೂ ಒಂದನು ಶತವಿಭಾಗವ ಗೈಯಲು ಎನಿತಿಹುದು ಅನಿತಿಹುದು ಜೀವ ಪರಮಾಣು ಅಂದರೆ, ಅಂಥ ಪರಮಾಣುವಾದ ಜೀವ ಇಷ್ಟು ದೊಡ್ಡ ಶರೀರದಲ್ಲಿ ಎಲ್ಲೋ ಹೃದಯ ಕಮರದಲ್ಲಿ ಪ್ರಾಣ ಮೂಲೇಶನ ಪಾದ ಮೂಲದಲ್ಲಿ ಪವರಣ ಪಾದ ಮೂಲದಲ್ಲಿ ಜೀವ ಲಿಂಗ ಅನಿರುದ್ಧಗಳ ಪೊತ್ತಿಕೊಂಡಿಪ್ಪ ಅಂತ ಬಿದ್ದಿದ್ದಾನೆ. ಇಷ್ಟು ಚಿಕ್ಕ ಜೀವ, ಈ ಶರೀರದ ಒಂದು ಕೂದಲಿನ ಸಾವಿರ ಭಾಗವೂ ಇಲ್ಲ. ಇಂಥವ ಇಷ್ಟು ದೊಡ್ಡ ಶರೀರ ಹೊತ್ತುಕೊಂಡು ಪ್ರವಚನಕ್ಕೆ ಬಂದು ಕೂತದ್ದು ಹೇಗೆ? ಹೇಗ್ ಬಂದಿದ್ದೀರಾ ಅಂದ್ರೆ ಕಾರಲ್ಲಿ ಬಂದ್ವಿ, ನಡ್ಕೊಂಡು ಬಂದ್ವಿ, ಹಾಗೆ ಬಂದ್ವಿ ಹೇಳಿದಿರಿ. ನಿಮ್ಮ ಸೈಜೇ ಇಷ್ಟಿದ್ದಾಗ ಎಷ್ಟು ದೊಡ್ಡ ಶರೀರ ಹೊತ್ತುಕೊಂಡು ಬರ್ತೀರಾ? ನಿಮ್ಮ ಮುಂದೆ ಇರುವೆ ತಿರುಗ್ತಾ ಇದೆ, ಆ ಇರುವೆ ನಿಮಗೆ ಈ ಶರೀರನ್ನೇ ಹೊತ್ತುಕೊಂಡು ತಿರುಗ್ತೇನೆ ಅಂದ್ರೆ ನಗಲ್ವಾ ನೀವು? ಹಾಗೆ ನೀವು ನಿಮ್ಮ ಶರೀರ ಹೊತ್ತುಕೊಂಡು ಬಂದಿದ್ದೀರಿ ಅಂತ ಹೇಳಿದರೆ ಶಾಸ್ತ್ರಕಾರರು ನಕ್ಕು ಬಿಡುತ್ತಾರೆ. ಅಲ್ಲ, ನಿಮ್ಮ ಪರಿಮಾಣವೇ ನಿಮಗೆ ಗೊತ್ತಿಲ್ಲ, ಶರೀರ ಹೊತ್ತುಕೊಂಡು ಬರ್ತೀರಾ? ಮತ್ತೆ ಈ ಶರೀರದಲ್ಲಿ ನಮ್ಮನ್ನಿಟ್ಟು ಈ ಶರೀರದ ಆಕಾರದಲ್ಲಿ ತಾನೇ ಇದ್ದು ನಮಗೆ ಬಯಕೆ ಕೊಟ್ಟು ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ಇಟ್ಟು ನಡೆಸಿ ಕರಕೊಂಡು ಬಂದು ಕೂಡಿಸಿ ಇನ್ನ ಇದ್ದಾನೆ ನಿಮ್ ಸುತ್ತು ಕಾಣಿಸ್ತಾ ಇಲ್ಲ. ಇಂಥ ವ್ಯಕ್ತಿ ಹೇಗೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ನಮಗಾಗಿ 24 ತಾಸವ ಇರಬೇಕು? ಸ್ವಲ್ಪ ಸರದರೆ ಪ್ಯಾರಾಲಿಸಿಸ್, ಪೂರ್ಣ ಸರದರೆ ಸುಟ್ಟೇ ಹಾಕ್ತಾರೆ ನಮ್ಮನ್ನ. ಮತ್ತೆ ಅಂತಹ ಸ್ವಾಮಿ 24 ಗಂಟೆ ನಮಗಾಗಿ ಒದ್ದಾಡುವ ಚೇತನ ಮೂರ್ತಿ ಇರುವಾಗ ಅವನಿಗೆ ಏನಾದರೂ ಕೊಡಬೇಕು, ಏನಾದರೂ ಮಾಡಬೇಕು ಅಂತ ಆಲೋಚನೆ ಬಂದರೆ ಅಂಥ ಬಂದಂತವರಿಗೆ ಅವನ ಪೂಜಾ ಮಾಡುವ ಕ್ರಮವನ್ನ ಹೇಳಿಕೊಡುತ್ತಾರೆ. ಅಧ್ಯಾತ್ಮ ರಸರಂಜನಿ ಅಂದರೆ ಅದರ ಒಳಗೆ ಹೇಳ್ತಾರೆ. ಏನು ಹೇಳಿದ್ದೀರಾ ಇಲ್ಲಿ ಹೇಳ್ತಾರೆ? ನಾವು ಹೇಳಿದ್ದು ಬಿಂಬ ಪೂಜನ ಮೇವ ಮೇವ ಚ ಕುರ್ವತೋ ನ ಚ ಪಾತಕಂ. ಇದು ಬಿಂಬಮೂರ್ತಿಯ ಪೂಜಾ. ನಮಗಾಗಿ ಇರುವಂತಹ ಸ್ವಾಮಿ ನಮ್ಮ ಸುತ್ತು ಇದ್ದು ಇಷ್ಟು ಮಾಡಿಸ್ತಾ ಇದ್ದಾನಲ್ಲ, ಅವನ ಪೂಜಾ ಮಾಡುವ ವಿಧಾನವನ್ನ ತಿಳಿಸಿಕೊಟ್ಟಿದ್ದೇವೆ. ಏಯ್ ಬಿಡ್ರಿ, ಇವೆಲ್ಲ ಕೇಳಿ ಕೇಳಿ ಸಾಕಾಯ್ತು. ಯಾರು ಮಾಡ್ತಾರೆ ಪ್ರವಚನ ಅಂದ್ರೆ? ಕೇಳಿ ಬಿಡ್ಲಿಕ್ಕಷ್ಟೇ, ಎಲ್ಲ ಮಾಡ್ಲಿಕ್ಕಲ್ಲ ಅಂತ ಹೇಳ್ತಾರೆ. ಯಾರು ಮಾಡಲ್ಲವೋ ಇಂಥ ರೀತಿ ಭಗವಂತನ ಒಳಗೆ ಇರತಕ್ಕಂಥ ಬಿಂಬನ ಪೂಜಾ ಯಾರು ಮಾಡಲ್ಲವೋ ಅವರಿಗೆ ಗತಿಯೇ ಇಲ್ಲ. ಎಲ್ಲರೂ ಮಾಡಿದ್ದಿದೆ, ಬ್ರಹ್ಮದೇವರು ಮೊದಲುಕೊಂಡು ಪ್ರತಿಯೊಬ್ಬರೂ ಕೂಡ ತಮ್ಮ ಒಳಗೂ ಹೊರಗೂ ನಿಂತ ಭಗವಂತನ ಪೂಜೆಯನ್ನ ಮಾಡುತ್ತಾ ಇದ್ದಾರೆ. ನಚ ಮುಕ್ತಿರಸ್ತಿ ಕಶ್ಯಚಿತ್, ಬಿಂಬ ಪೂಜನ ನಂತರ ನಚ ಮುಕ್ತಿರಸ್ತಿ ಕಶ್ಯಚಿತ್, ಯಾರಿಗೂ ಇಲ್ಲ ಅಂತ ಹೇಳಿಕೊಡುತ್ತಾರೆ. ಮತ್ತೇನಿ ಬಿಂಬನ ಪೂಜಾ ಅಂದ್ರೆ? ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಮಾಡುವ ಸಕಲ ಕರ್ಮಗಳನ್ನ ಒಂದು ಶ್ಲೋಕದಲ್ಲಿ, ಏಕಾದಶ ಸ್ಕಂದದಲ್ಲಿ ಹೇಳುತ್ತಾರೆ. ನಮಗೆ ಪ್ರಧಾನವಾದ ಭಾಗವತ್ ಧರ್ಮ, ಭಗವಂತನಲ್ಲೇ ಸರ್ವಕರ್ಮ ಸಮರ್ಪಣೆ ಮಾಡಬೇಕು ಭಕ್ತಿಭಾವದಿಂದ. ಕಾಯೇನ ವಾಚ ಅಂತೇನು ಬರುತ್ತೆ ಆ ಶ್ಲೋಕ ಏಕಾದಶ ಸ್ಕಂದ ಭಾಗವತದಲ್ಲಿದು, ಅದರ ಅರ್ಥವನ್ನ ಇಲ್ಲಿ ಚೆನ್ನಾಗಿ ವರ್ಣನೆ ಮಾಡುತ್ತಾರೆ. ಬೆಳಿಗ್ಗೆನಿಂದ ರಾತ್ರಿ ಪರ್ಯಂತ ನಾವು ಮಾಡುವ ಸಕಲ ಕರ್ಮಗಳು, ನಾವು ಪಡುವ ಸಕಲ ಭೋಗಗಳು ನಮ್ಮ ಸುತ್ತೂ ಇರುವ ಭಗವಂತನಿಗೆ ವಿಶೇಷವಾಗಿ ಅರ್ಪಣೆ ಮಾಡೋದು. ಹೇಗೆ? ನಮ್ಮ ಸುತ್ತೆ ಪಕ್ಕದಲ್ಲೇ ಒಬ್ಬ ವ್ಯಕ್ತಿ ಇದ್ರೆ, ಬಹಳ ಬೇಕಾದ ವ್ಯಕ್ತಿ ಇದ್ರೆ, ನಾವು ಊಟಕ್ಕೆ ಹೋದ್ರೆ ಅವರಿಗೆ ಎಲೆ ಹಾಕಿ ನಾವು ಊಟಕ್ಕೆ ಅವರಿಗೆ ಕೊಟ್ಟು ನಾವು, ಹಾಗೆ ಒಬ್ಬ ವ್ಯಕ್ತಿ ನಮ್ಮ ಸ್ವಾಮಿ ನಮ್ಮ ಸುತ್ತೇ ಇದ್ದಾನೆ ಎಂಬ ಎಚ್ಚರವೇ ನಾವು ಕಳ್ಕೊಂಡಿದ್ದೇವೆ. ಆ ಎಚ್ಚರ ಪೂರ್ವಕವಾಗಿ ನಮ್ಮ ಸುತ್ತು ಇರುವ ಸ್ವಾಮಿಗೆ ಊಟ ಮಾಡುವಾಗ ಏನು ಮಾಡಿದ್ರು, ನಿನಗೂ ನನಗೂ ನಿನಗೂ ನನಗೂ ಅಂತ ಜೀವಿ ದೇವ ಇಬ್ಬರು ಕೂಡ ಜೊತೆ ಜೊತೆಗೆ ಆನಂದ ಪಡುವ ಘಟನೆ. ಅದನ್ನೇ ಮನುಸುಪ್ತದಲ್ಲಿ ಹೇಳುತ್ತಾರೆ, ಸ್ವಾಮಿ ಇಬ್ಬರೂ ಸೇರಿಕೊಂಡು ಆನಂದ ಪಡೋಣ ಅಂತ ಮನುಸುಪ್ತದಲ್ಲಿ ಹೇಳುತ್ತಾರೆ. ಏನು ಆನಂದ ಪಡೋ ಇಲ್ಲೇ ಕಾಣುತ್ತೆ. ಒಂದು ತುತ್ತು ನಾವು ಮೆಲ್ಲಬೇಕಾದರೆ, ಆನಂದ ಪಡಬೇಕಾದ್ರೆ ಇವಾಗ ಸಿದ್ಧ ಆಗಿದೆ. ಊಟ ಮಾಡಬೇಕಾದರೆ ಆ ಊಟದ ತುತ್ತಿನಲ್ಲಿ ರಸವನ್ನ ಸ್ವಾಮಿ ಉಂಡರೆ ಮಿಕ್ಕದ್ದು ನಮ್ಮ ಬಾಯಿಗೆ, ಅದು ಗೊತ್ತು ನಮಗೆ. ಹೌದು, ಅವಾಗ ಅವನಂತ ತಗೊಳ್ತಾನೆ ಅಂತಲ್ಲ, ನಾವೇ ಕೊಡಬಹುದಲ್ವೋ. ಸ್ವಾಮಿ ತುತ್ತು ತಗೊಳ್ತಾ ಇದ್ದೇನೆ, ಅದರಲ್ಲಿ ಮೊದಲು ತುತ್ತು ನಿನಗೆ ನಂತರ ನನಗೆ, ಸ್ನಾನ ಮೊದಲು ನಿನಗೆ ನಂತರ ನನಗೆ, ಎಲ್ಲ ನಿನಗೆ ನನಗೆ ನಿನಗೆ ನನಗೆ ನಿನಗೆ ನಿನಗೆ ನನಗೆ ಬಂದೇ ಬರುತ್ತೆ. ನನಗೆ ಎಂಬುದು ಸೈಲೆಂಟ್ ಆಗ್ತಾ 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 ಬರುತ್ತೆ, ನಿನಗೆ ನಿನಗೆ ನಿನಗೆ. ಯಾಕೆ ಅಂದ್ರೆ ನಾವು ನಿನಗೆ ನನಗೆ ನಿನಗೆ ನನಗೆ ಅಂತ ಹೇಳಿ ಹೇಳಿ ಒಂದು ಕಡೆಯಿಂದ ಅಲ್ಲಿ ದೇವರು ನಿನಗೆ 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 ಅಂತ ಹೇಳ್ತಾನೆ, ನನಗೆ ಬೇಡೇ ಬೇಡ ಅಂತಾನೆ. ಅದು ಕೇಳಿದ ಮೇಲೆ ಛೇ ಇದ್ಯಾಕೆ ಈ ಶಬ್ದ, ನಿನಗೆ ಕೊಟ್ಟರೆ ನನಗೆ ಬಂದೇ ಬರುತ್ತೆ, ಮತ್ತೆ ನನಗೆ ನನಗೆ ಅಂತ ಎಷ್ಟರ ಈ ಹೊರಡು ಹೇಳಿ ಹೇಳಿ ನನ್ನ ನಾಲಿಗೆ ಸೌದು ಹೋಗ್ತಾ ಇದೆ, ಬೇಡ ನಿನಗೆ ಅಂತ ಬರುತ್ತೆ. ಆ ಭಗವಂತನ ಚಿಂತನೆ ಅಪರೂಪವಾಗಿ ನಮ್ಮ ಮನಸ್ಸಲ್ಲಿ ಕೊಟ್ಟು ಅವ ಒಬ್ಬ ಇದ್ದಾನೆ ಇದ್ದಾನೆ ನಮ್ಮ ಸುತ್ತ ಇದ್ದಾನೆ ನಮಗಾಗಿದ್ದಾನೆ. ನಮ್ಮ ಕಷ್ಟ ಕಾಲದಲ್ಲಿ ಗೋಳನ್ನು ಕೇಳಲಿಕ್ಕೆ ನಮ್ಮ ಹತ್ತಿರ ಕೂತಿದ್ದಾನೆ. ಈ ಚಿಂತನೆ ಕೊಟ್ಟು ಒಳಗೆ ಭಗವಂತನ ಎಚ್ಚರವನ್ನ ಮೂಡಿಸುವ ಗ್ರಂಥಗಳನ್ನ ಕೊಟ್ಟಿದ್ದಾರೆ. ಅದರ ಬಗ್ಗೆ ಚೂರು ಮಾತ್ರ ಪರಿಚಯ ಮಾಡಿಕೊಟ್ಟಿದ್ದೇನೆ. ಇಂಥ ಅವಕಾಶವನ್ನು ಕೊಟ್ಟಿರತಕ್ಕಂಥ ಮಾತೃ ಸಂಘದ ಎಲ್ಲಾ ಅಧಿಕಾರಿಗಳಿಗೂ ಶ್ರೀಪಾದಂಗಳವರಿಂದ ವಿಶೇಷ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀಪಾದಂಗಳವರ ಪೂರ್ಣ ಕರುಣಾರಸ ನಮ್ಮೆಲ್ಲರ ಮೇಲೆ ಹರಿಯಲಿ. ಜ್ಞಾನ, ಭಕ್ತಿ, ವೈರಾಗ್ಯ, ಸಾತ್ವಿಕ ಸಂಪತ್ತು ಮತ್ತು ಅನುಷ್ಠಾನಕ್ಕೆ ಶಾಸ್ತ್ರ ನಮಗೆ ಸಿಗಲಿ ಎಂಬ ಭಾಗ್ಯ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾನು ಮಾತಾಡಿದರಲ್ಲಿ ಎಲ್ಲಾ ತಪ್ಪುಗಳೇ ಇರಬಹುದು, ಅದನ್ನು ಅವರು ಕ್ಷಮ ಮಾಡಬೇಕೆಂದು ಪ್ರಾರ್ಥನೆ ಮಾಡುತ್ತೇನೆ. ಶ್ರೀಕೃಷ್ಣ ಅರ್ಪಣ.
ನಮಗೆ ನನಗೆ 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 ಅಂತ ಅದು ನಿನಗೆ ಹೋಗಿ ನನಗೆ ಆಗುವುದಿದೆ.